నతత్వమార్గే గమనం వినా యదుపజీవనం ప్రణమ్య చరణద్వందం గురూణాం తత్కృపాబలాత్ వ్యాకరిష్యే యథా బోధం గీతా తాత్పర్య నిర్ణయం అఖిలమితి అదేనా 64 ఏకేతు శుద్ధస్వరూపత్వాదీనాం నిత్యాభివ్యక్తానామేవ విశేషాణాం చేతన చైతన్యైక్యం నతు కర్తృత్వాదినామాని కర్తృత్వాదీనామితి మన్యంతే తాన్ నిరాకరోతి విశేషితి. ಅದನ್ನೇ ಹೇಳ್ತಾರೆ, ಶುದ್ಧ ಸ್ವರೂಪತ್ವಾದಿಗಳು ನಿತ್ಯಾಭಿವ್ಯಕ್ತವಾದವುಗಳೇನಿವೆ ಅವು ಮಾತ್ರ ಚೈತನ್ಯಕ್ಯದಿಂದ ವಿಶೇಷ ಹೊಂದಿವೆ, ಆದರೆ ಕರ್ತೃತ್ವಾದಿಗಳು ನಿತ್ಯ ಅಭಿವ್ಯಕ್ತ ಅಲ್ಲ, ಆದ್ದರಿಂದ ಅವು ಮಾತ್ರ ಬೇರೆಯೇ ಅಂತ ಯಾಕೆ ಹೇಳಬಾರ್ದಂತ ಕೇಳ್ತಾರೆ. ತಾ ನಿರಾಕರೋತಿ ಅದು ಸರಿಯಲ್ಲ, ವಿಶೇಷೇತಿ. ಅದಕ್ಕೆ ಹೇಳಿದರೆ ವಿಶೇಷ ಹೇತ್ವಭಾವೇಪಿ ದ್ವೈವಿಧ್ಯಂ ಕಲ್ಪ್ಯತೆ ಯದಿ ಕಲ್ಪನಾ ಗೌರವಾದ್ಯಾಸ್ತು ದೋಷಾಸ್ತತ್ರ ಅತಿಸಂಗತಃ. ಯಾವುದೇ ಒಂದು ವಿಶೇಷ ಕಾರಣ ಇಲ್ಲದೆ ಇರಬೇಕಾದ್ರೆ ನಮ್ಮ ಪ್ರಶ್ನೆ ಏನು, ಆ ವಸ್ತುವಿಗೋ ಆ ಗುಣಕ್ಕೋ ಭೇದನೋ ಅಭೇದನೋ, ಆ ಪ್ರಶ್ನೆನೇ ಹೊರತು ನಿತ್ಯ ಅಭಿವ್ಯಕ್ತನೋ ಅನಭಿವ್ಯಕ್ತನೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ನಿತ್ಯ ಅಭಿವ್ಯಕ್ತವಾಗಲಿ ಅಭಿವ್ಯಕ್ತವಾಗದೇ ಇರಲಿ, ಚೇತನನ ಸ್ವರೂಪ ಗುಣಗಳು ವಸ್ತುವಿನ ಸ್ವರೂಪ ಗುಣಗಳು ಅದೇನಾಗಿರಬೇಕದು, ಅಭೇದವೇ ಆಗಿರಬೇಕು. ಮತ್ತು ವ್ಯವಹಾರಕ್ಕೆ ಏನು ಉಪಯೋಗಿಸ್ಬೇಕು, ವಿಶೇಷನೇ ಉಪಯೋಗಿಸ್ಬೇಕು ಅಂತ ಅರ್ಥ. ಶುದ್ಧ ಸ್ವರೂಪತ್ವಾದೀನಾಮೇವ ಚೈತನ್ಯೈಕ್ಯಂ ನತು ಕರ್ತೃತ್ವಾದೀನಾಮಿತಿ ದ್ವೈವಿಧ್ಯಂ ಕಿಂ ಯತ್ಕಿಂಚಿತ್ ಹೇತುತ್ವೇನ ಹೇತುಬಲೇನ ಕಲ್ಪ್ಯತೆ ತದ್ವಿನಾವಾ. ನೀನು ಎರಡು ಭಾಗ ಮಾಡ್ಕೊಂಡಿಯಲ್ಲ, ಸ್ವರೂಪವಾಗಿದ್ದರೂ ಕೂಡ ನಿತ್ಯಾಭಿವ್ಯಕ್ತ ಕೆಲವು, ನಿತ್ಯ ಅಭಿವ್ಯಕ್ತವಲ್ಲದೆ ಇರೋ ಕೆಲವು ಅಂತ ಮಾಡ್ಕೊಂಡಿಯಲ್ಲ, ಇದು ಕಲ್ಪ್ಯತೆ ಇದೆ, ಏನು ಕಲ್ಪನೆ, ಏನು ಕಾರಣ ಇದಕ್ಕೆ. ವಿಶೇಷ ಹೇತ್ವಭಾವೇಪಿ, ಆ ರೀತಿ ಕಲ್ಪಿಸ್ಲಿಕ್ಕೆ ಏನೂ ಕಾರಣ ಇಲ್ಲದೇ ಇದ್ದ ಕಾಲಕ್ಕೆ ಈ ರೀತಿ ಎರಡು ಭಾಗ. ಕಲ್ಪಾಸ್ತತ್ರ ಅತಿಸಂಗತಾಹ, ಕಲ್ಪನಾ ಗೌರವ ಮೊದಲಾದ ಅನೇಕ ದೋಷಗಳು ಬರೋದರಿಂದ ಆ ರೀತಿ ವಿಭಾಗವನ್ನು ಮಾಡಕೂಡದು ಅಂತ ಹೇಳಿದರು. ವಸ್ತುವಿನ ಸ್ವರೂಪಭೂತ ಗುಣ ಹೌದೋ ಅಲ್ಲ ಅಷ್ಟೇ, ಅವಿವ್ಯಕ್ತವೋ ಅನಭಿವ್ಯಕ್ತವೋ ಪ್ರಶ್ನೆಯಲ್ಲ. ಶ್ರೀಮಂತ ಅಂತ ಹೇಳಬೇಕಾದ್ರೆ ಜೇಬಲ್ಲಿ ದುಡ್ಡುಕೊಂಡಿರಬೇಕು ಅಂತೇನಿಲ್ಲ, ಏನಾಗಿರ್ಬೇಕು ಅವನು, ಅವನ ಹೆಸರಲ್ಲಿ ದುಡ್ಡಿದ್ರಾಯ್ತು ಅಷ್ಟೇ, ಹೊರತು ಏನಿರಬೇಕೀಗ. ದುಡ್ಡು ಜೇಬಲ್ಲಿರೋ ದುಡ್ಡು ಬೇರೆ, ಹೊರಗಿನ ದುಡ್ಡು ಬೇರೆ ಅಂತ ಹೇಳೋದಕ್ಕೆ ಶ್ರೀಮಂತಿಕೆ ಕಾರಣ ಅಲ್ಲ. ಜೇಬಲ್ಲಿ ದುಡ್ಡಿದ್ರೆ ಶ್ರೀಮಂತ ಅಲ್ಲ ಅವನು, ಯಾತಕ್ಕೆ ಯಾರದೋ ದುಡ್ಡಿದ್ರೆ ಅದು ಆಗೋದಿಲ್ಲ. ಆದ್ದರಿಂದ ತನ್ನ ದುಡ್ಡು ಬೇರೆ ಕಡೆ ಇದ್ರು ಕೂಡ ಏನವನು, ಶ್ರೀಮಂತನೇ. ಕರ್ತೃತ್ವಾದೀನ ಐಕ್ಯೋಪತ್ತವು, ಆ್ಯಕ್ಚುಲಿ ಡ್ರಾಫ್ಟ್ ಡಿ ಇಟ್ಕೊಂಡಿರ್ತಾನೆ, ಚೆಕ್ ಇಟ್ಕೊಂಡಿರ್ತಾನೆ, ಇನ್ನೂ ದುಡ್ಡು ಅಲ್ಲ ಅದು, ಆದರೂ ಕೂಡ ಏನವನು, ಓ ಭಾರಿ ಶ್ರೀಮಂತ ಅಂಥೇಳಿ. ಯಾಕೆಂದರೆ ಆ ದುಡ್ಡು ಏನಾಗೇ ಆಗುತ್ತೆ ಗ್ಯಾರಂಟಿ, ಯಾಶ್ ಹಾಗೇ ಆಗಿರುತ್ತೆ ಬಂದೇ ಬರುತ್ತೆ, ಮದ್ದಿದ್ದಾಗ ಸಮಸ್ಯೆ ಬರೋದೇ ಇಲ್ಲ. ಅಲ್ಲಿ ವಿಶೇಷ ಹೇಳ್ಬೋದೇ ಹೊರತು ಇನ್ನೊಂದು ಯಾವುದೋ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕರ್ತೃತ್ವಾದೀನಾಮಪಿ ಐಕ್ಯೋಪತ್ತೌ ವೃಥಾ ದ್ವೈವಿಧ್ಯ ಕಲ್ಪನೆ ಕಲ್ಪನಾ ಗೌರವ ಪ್ರಸಂಗಾತ್. ಎರಡು ಭಾಗ ಸುಮ್ಮನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದು ಕಲ್ಪನಾ ಗೌರವ, ಕಲ್ಪನಾ ಗೌರವ ಅಂದ್ರೇನು, ಒಂದರಿಂದ ಕೆಲಸ ಆಗ್ತಿರ್ಬೇಕು ಇನ್ನೊಂದು ಮಾಡಿಕೊಡೋದು. ಉದಾಹರಣೆ ಏನಿದೆ, ಈಗ ಒಂದು ದೊಡ್ಡ ಬೆಕ್ಕಿದೆ, ಒಂದು ಚಿಕ್ಕ ಬೆಕ್ಕಿದೆ, ಗೊತ್ತಾಯ್ತಾ, ಎರಡು ಕೂಡ ಒಂದು ಹೋಲ್ನಲ್ಲಿ ಹೋಗು, ಎರಡು ಹೋಲ್ ಮಾಡಿದ ಅದಕ್ಕೆ ದೊಡ್ಡ ಬಚ್ಚಿಗೆ ಚಿಕ್ಕ ಬೆಕ್ಕಿ ಆಮೇಲೆ ಆ್ಯಕ್ಚುಯಲ್ ಸೈಂಟಿಸ್ಟೇ ಹಾಗೆ ಮಾಡಿದ್ದಂತೆ. ಅವನೇನು ಮಾಡಿದ್ದಂತೆ, ಭಾರಿ ಸೀರಿಯಸ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಾದ್ರೆ ಬೆಕ್ಕು ಸಾಕಿದ್ದ ಅವನು, ಬಾಗಿಲು ಬಡಿತಾ ಕೊಡ್ತಿತ್ತು ಬಂದದು, ಬೆಕ್ಕು ಮರಿ ಎರಡು ಕೂಡ ಭಾರಿ ಡಿಸ್ಟರ್ಬ್ ಆಗ್ತಿತ್ತು ಅವನಿಗೆ. ಅದಕ್ಕೆ ಏನು ಮಾಡಿದೆ, ಬೆಕ್ಕು ಬರಿ ಇದು ಎರಡು ಹೋಲ್ ಮಾಡಿದೆ ಅವಳು, ನೋಡ್ತಾ ಕೂತವ್ರು ಒಂದೊಡಿ ಎರಡು ಬಂದ್ಬಿಟ್ಟು ಎಂಥ ದಡ್ತಾರೆ ಬಡದೆ ಇರ್ಕೊಂಡು ಆಮೇಲೆ ಮತ್ತೆ ಹಾಗಾಯ್ತು. ಕಲ್ಪನಾ ಗೌರವ, ಒಂದರಿಂದ ಆಗ್ತಿರ್ಬೇಕು ಇನ್ನೊಂದನ್ನು ಮಾಡೋದು ಏನಂತ ಕರೀತಾರೆ, ಕಲ್ಪನಾ ಗೌರವ. ಎಂಟಿಟೀಸ್ ಆರ್ ನಾಟ್ ಟು ಬಿ ಮಲ್ಟಿಪ್ಲೈಡ್ ಬಿಯಾಂಡ್ ನೆಸೆಸಿಟಿ ಅಂತ ಒಂದು ಮಾತು, ಗೊತ್ತಾಯ್ತು. ಬ್ಯಾಗ್ ಕೂಡ ಹಾಗೇನೆ, ಎರಡು ಇದಾತಿಗೆ ಎರಡು ಮಾಡಿದ್ರೆ ಬೇರೆ ಅಂತ ಕೇಳ್ತಾರೆ, ಒಂದರಲ್ಲೂ ಸೇರ್ತಾವ್ರಿಗೆ ಇಲ್ಲ ಬೇರೆ ಕಾರಣ ಕೊಟ್ಟಾಗ ಸರಿ, ಕಾರಣ ಇಲ್ಲದವ್ರು ಏನು ಮಾಡಬೇಕಾಗ, ಇಲ್ಲ ದೇವ್ರ ಪೆಟ್ಟಿಗೆ ಅಂತ ಆಗ ಸರಿ, ಗೊತ್ತಾಯ್ತಾ, ಇಲ್ಲದವ್ರು ಅನ್ನೆಸರಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕಾರಣ ವಿಶೇಷ ಹೇತ್ವಭಾವ, ಸ್ಪೆಷಲ್ ರೀಸನ್ ಇಲ್ಲದೆ ಹೋದರೆ ಯಾವಾಗಲೂ ಕೂಡ ಏನು ಮಾಡಬೇಕು, ವಸ್ತುಗಳನ್ನು ಆದಷ್ಟು ಕೂಡ ಮಿನಿಮೈಸ್ ಮಾಡಬೇಕೆ ಹೊರತು ಹೆಚ್ಚು ಮಾಡಿಕೊಡು. ಅವನೇನು ಮಾಡಿದ, ನಿತ್ಯ ಅಭಿವ್ಯಕ್ತವಾದ ಸ್ವರೂಪ ಗುಣಗಳು, ನಿತ್ಯ ಅಭಿವ್ಯಕ್ತವಲ್ಲದವಾದ ಸ್ವರೂಪ ಗುಣಗಳು ಅಂತ ಎರಡು ಭಾಗ ಮಾಡಿದ. ಸ್ವರೂಪ ಗುಣಗಳು ಸಾಕು, ಎರಡೇ ಅಭಿವ್ಯಕ್ತಿ ಯಾತಕ್ಕೆ ಬೇಕದಕ್ಕೆ, ಗೊತ್ತಾಯ್ತು. ಸ್ವರೂಪ ಹೌದೋ ಅಲ್ವೋ ಅಷ್ಟೇ ಪ್ರಶ್ನೆ, ಅದು ಬೇರೆ ವ್ಯವಹಾರಕ್ಕೆ ಉಪಯೋಗಿಸ್ಬೋದು, ಇದಕ್ಕೆ ಉಪಯೋಗ ಇಲ್ಲ. ಅವನ ಸ್ವರೂಪವಾಗಿಬಿಟ್ರೆ ಆಗಿಬಿಡುತ್ತೆ, ಅಭಿವ್ಯಕ್ತವಾಗಲಿ ಆಗದೆ ಇರಲಿ ಏನದು, ಅವನ ಸ್ವರೂಪದ್ದೇ. ಆದ್ದರಿಂದ ಇನ್ನೊಂದು ಭಾಗ ಅನ್ಯ ಸರಿಯಾಗಿ ಮಾಡಬೇಡ ಅಂತ ಹೇಳಿದರು. ಕ್ರಿಯೇಟ್ ಮಾಡಬೇಕು ಮಾಡ್ದ, ಮುಖ್ಯ ನಮ್ಮ ವಿಶೇಷ ಒಪ್ಪದೇ ಇರಲಿಕ್ಕೂ ಮಾಡ್ದ, ಅದು ಹೊರಟೋಯ್ತಾಗ. ಅಪ್ರಾಮಾಣಿಕ ಮತ್ತೆ ಹೇಳ್ತಾರೆ ಎಷ್ಟು ಇಂಪಾರ್ಟೆಂಟ್ ನೋಡಿ, கர்த்தோப கல்பனா கௌரப அப்ராமாணிக்கம் அப்ராமாணிக்க பிரமாண விருத்த கல்பனா பிரசக்தேஷ்ச நினைப்பிட்டு இருப்பேன். அப்ராமாணிக்க பிரமாண விருத்த கல்பன பிரசக்தேஷ்ச அப்ராமாணிக்க கல்பனா பிரமாண விருத்த கல்பனா எரடு பாக அப்ராமாணிக்க கல்பனா பிரமாண விருத்த கல்பனா. அப்ராமாணிக்க அந்தரேனோ ಪ್ರಮಾಣವಿಲ್ಲದೇ ಇರತಕ್ಕಂಥ ಕಲ್ಪನೆ ಅಪ್ರಾಮಾಣಿಕ. ಪ್ರಮಾಣ ಇಲ್ಲ ಅದಕ್ಕೆ. ಉದಾಹರಣೆಗೆ ಹೇಳಿದ, ಇಲ್ಲಿ ಡೆಲ್ಲಿ ದಿವಸ 10 ಟ್ರೇನ್ ಇದೆ ಅಂತ ಹೇಳಿದ. ಏನು ಹೇಳಿದ ಅವನು? ಅದಕ್ಕೇನು ತೋರಿಸ್ಬೇಕು ನಾವೀಗ? ತೋರಿಸು ಅಂತ ಅವರು, ಎಲ್ಲಿದೆ ತೋರಿಸು ಅಂತ ಹೇಳಿದ. ಅವಾಗ ಏನು ಹೇಳಿದ? ತೋರಿಸಕ್ಕೆ ಬರಲಿಲ್ಲ, ತಪ್ಪು ಅಂತ ಅರ್ಥ. ಗೊತ್ತಾ? ಇವ ಅನುಕೂಲಕ್ಕೆ ತಕ್ಕಂತೆ ಬೇಕಾಗಿತ್ತು, ಕರೆಕ್ಟ್ ಇಲ್ಲ ಅಲ್ಲಿ. ಹಾಗೆ ಗೊತ್ತಾ? ಅನುಕೂಲಕ್ಕೆ ತಕ್ಕಂತೆ ವಸ್ತುಗಳನ್ನ ಕಲ್ಪನೆ ಮಾಡಲಿಕ್ಕೆ ಬರೋದಿಲ್ಲ. ಏನಿರಬೇಕು ಅದಕ್ಕೆ? ಅದೇ ರೀತಿ ಒಂದು ಪ್ರಮಾಣ ಇದೆ, ವೆದರ್ ಯು ವಾಂಟ್ ಇಟ್ ಆರ್ ನಾಟ್. ಏನು ಹೇಳಬೇಕಲ್ಲಿ? ಒಪ್ಬೇಕು ಅದನ್ನು. ಮನೇಲಿ ಹಾವು ಸೇರ್ಕೊಂಡೇನು ತಿಳ್ಕೊಂಬೇಡ. ಏನೋ ಇಲ್ಲ ಅಂತ ಹೋದ್ರೆ ಕಚ್ಚಿಬಿಡುತ್ತೆ. ಇದ್ದು ನೋಡಿ ಆದಮೇಲೆ ಆ ಪ್ರಮಾಣ ಇದ್ಮೇಲೆ ಏನು ಏನು ಮಾಡಿಕೊಡೋದು? ಅದಕ್ಕೆ ವಿರುದ್ಧವಾಗಿ ಮಾತಾಡ್ಕೊಡೋದು. ಪ್ರಮಾಣವಿಲ್ಲದೇನು ಮಾತಾಡಬಾರ್ದು, ಪ್ರಮಾಣಕ್ಕೆ ವಿರುದ್ಧನೂ ಮಾತಾಡಬಾರ್ದು. ಡಿಫ್ರೆನ್ಸ್ ಗೊತ್ತಾಯ್ತಾ? ಪ್ರಮಾಣದಿಂದ ವಿಚಾರಗಳೆಲ್ಲ ಅಪ್ರಾಮಾಣಿಕ, ಪ್ರಮಾಣಕ್ಕೆ ವಿರುದ್ಧವಾದ ವಿಚಾರಗಳೆಲ್ಲ ಪ್ರಮಾಣ ವಿರುದ್ಧ. ಅರ್ಥ ಆಯ್ತಾ? ಈಗ ಕೆಲವು ಪ್ರಮಾಣ ವಿರುದ್ಧ ಅಲ್ಲ. ಉದಾಹರಣೆಗೆ 10 ಟ್ರೇನ್ ಇರಬಾರ್ದಂತೇನಿಲ್ಲ, ಪ್ರಮಾಣ ವಿರುದ್ಧ ಏನಲ್ಲದು. ಬಟ್ ಏನು ಇಲ್ಲ ಅಷ್ಟೇ, ಅದು ಅಪ್ರಾಮಾಣಿಕ. ಇನ್ನು ಕೆಲವೇ ಮಾಡಿದ, ಇನ್ನೊಂದು ಉಲ್ಲೇಖ ಕೊಟ್ಟ. ಏನಂತ ಕೊಟ್ಟ? ಕೆಲವು ಪ್ಲೇನ್ಗಳಿದೆ, ಅದು ಆಕಾಶದಲ್ಲೇ ಓಡಾಡುತ್ತೆ ಅಂತ ಹೇಳ್ದೆ. ಟ್ರೈನ್ಗಳು ಏನು ಹೇಳಿದೆ? ಅದು ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಇಂಪಾಸಿಬಲ್, ಅದು ಪ್ರಮಾಣಕ್ಕೆ ವಿರುದ್ಧ, ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಇದು ಇರೋ ಪಾಸಿಬಿಲಿಟಿ ಇದೆ, ಆಧಾರ ಇಲ್ಲ. ಅದು ಎರಡು ಭಾಗ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಪ್ರಮಾಣ ಇಲ್ಲದೆ ಮಾತಾಡೋದು, ಪ್ರಮಾಣಕ್ಕೆ ವಿರುದ್ಧ ಮಾತಾಡೋದು. ಅರ್ಥ ಆಯ್ತಾ? ಎರಡನ್ನೂ ಬಿಡಬೇಕು ನಾವು. ಎರಡನ್ನೂ ಬಿಟ್ಟರೆ ಮಾತ್ರ ಕರೆಕ್ಟಾಗಿ ಶಾಸ್ತ್ರ ಇದಕ್ಕೆ ಉಪಯೋಗ ಆಗುತ್ತೆ. ಎಷ್ಟೇ ದೊಡ್ಡ ದೊಡ್ಡ ಓದಿದ್ರು ಕೂಡ ತಪ್ಪು ತಪ್ಪು ಮಾತಾಡ್ತಿದ್ರೆ ಅಂತ ಪ್ರಮಾಣ ಓದಿಲ್ಲ ಅಂತ ಅರ್ಥ. ಅಪ್ಲೈ ಮಾಡ್ಕೊಳ್ಳೋದೆ ಹೋದ್ರೆ ಏನು ಉಪಯೋಗ ಅದಕ್ಕೆ? ಕೆಲವು ವಾದಗಳು ಎಷ್ಟೊಂದು ವಾಕ್ಯಾರ್ಥ ಕೂತಾಗ ಮಾತ್ರ ಸರಿಯಾಗಿ ಮಾತಾಡ್ತೀವಿ ಎಂಬುದು. ಹಾಗಲ್ಲ, ಪರ್ಫೆಕ್ಷನ್ ಹೇಗಿರ್ಬೇಕಾದ್ರೊಳಗೆ ಈಗ ಎಲ್ಲದರಲ್ಲೂ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಗೊತ್ತಾಯ್ತಾ? ಅದು ಗ್ರೇಟ್ನೆಸ್ ಅಷ್ಟೇ ಹೊರತು ಆ ವಿಷಯ ಅಲ್ಲಿಗೆ ಅಂತ ಹೇಳೋದು ಭಾರಿ ತಪ್ಪದು. ಯದಿ ಕಲ್ಪನಾ ಗೌರವಾದಿ ದೋಷ ಅನಂಗೀಕೃತ್ಯ, ಕೋರ್ಟ್ಗಳಲ್ಲೂ ಹಾಗೇನೆ ಸರಿಯಾಗಿ ಕೊಡಬೇಕಾದ್ರೆ ಏನಪ್ಪ ನಂದು ಸೈಟು ಅಂತ ಹೇಳಿದ. ಏನು ಆಧಾರ ಅಂತ ಕೇಳಿದ ಫಸ್ಟ್ ಅವನು. ಆಧಾರ ಕೊಡಲಿಲ್ಲ, ಏನಾಯ್ತು? ಅಲ್ಲಿಗೆ ಡಿಸ್ಮಿಸ್ ಆಯಿತು. ಆಮೇಲೆ ಇನ್ನೊಂದಿದೆ, ಇನ್ನೊಬ್ಬರದ್ದು ಅಂತ ಆಧಾರ ಬೇರೆ ಇದೆ. ಅದೇನದು? ಪ್ರಮಾಣ ವಿರುದ್ಧ. ಅದು ತಂದು ಅಂತ ಹೇಳೋದು ಪ್ರಮಾಣ ಇಲ್ಲ, ಬೇರೆಯವ್ರ ಪ್ರಮಾಣ ಇದೆ. ಈಗ ಅಲ್ಲಿ ಎಲ್ಲ ಶಾಸ್ತ್ರದಲ್ಲಿ ಏನು ಮಾತಾಡ್ತೀವೋ ನಡೆಯೋದು ಹಾಗೆ, ಎಲ್ಲದರಲ್ಲೂ ಹಾಗೇನೆ. ನಾವು ಶಾಸ್ತ್ರದಲ್ಲಿ ಪರ್ಫೆಕ್ಷನ್ ಜಾಸ್ತಿ ಇದೆ ಬಿಟ್ಬಿಟ್ರೆ ಶಾಸ್ತ್ರಕ್ಕೆ ವಿರುದ್ಧ ನಡ್ಕೊಳ್ಳೋಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ಸೊ ಶಾಸ್ತ್ರಕ್ಕೊಂದು ಕಾನೂನು, ಲೋಕಕ್ಕೊಂದು ಕಾನೂನು ಇಲ್ಲ. ಇನ್ಫ್ಯಾಕ್ಟ್ ದೊಡ್ಡ ಕಾನೂನು ಇರ್ಬೋದು, ಒಂದಕ್ಕೊಂದು ಕಾನೂನು ಏನು ಮಾಡ್ಕೊಡೋದು? ಎರಡು ಲೌಕಿಕದಲ್ಲಿ ಕದಿಬಾರ್ದು, ಶಾಸ್ತ್ರ ಪ್ರಕಾರ ಕದಿಬಹುದು. ಅದ್ರ ಅರ್ಥ ಏನಾಗಿರ್ಬೇಕು? ಶಾಸ್ತ್ರ ಪ್ರಕಾರ ಇನ್ನೂ ಏನಾಗಿರ್ಬೇಕದು? ಲೌಕಿಕದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಕದಿಬಾರ್ದು ಅಷ್ಟೇ. ಮನಸ್ಸಲ್ಲಿ ಕದ ಏನು ಮಾಡೋದಿಲ್ಲ. ಶಾಸ್ತ್ರ ಮನಸ್ಸಲ್ಲಿ ಕದ್ರು ತಪ್ಪು, ನಿನ್ನೆ ಬಂತಲ್ಲ ಮನಸ್ಸಲ್ಲಿ ಶಾಸ್ತ್ರ ಇನ್ನೂ ಗ್ರೇಟ್ ಆಯ್ತದ, ಅದು ಉಲ್ಟಪಟ್ಟ ಆಗಬಾರ್ದು. ಸೊ ಕಾಂಟ್ರಡಿಕ್ಷನ್ ಅಂತ ಹೇಳಿದ್ರೆ ಶಾಸ್ತ್ರ ವಿಚಾರ ಬೇರೆ, ಈ ವಿಚಾರ ಬೇರೆ ಅಂತ ಹೇಳಿ ನಾವು ಕಾಂಟ್ರಡಿಕ್ಟರಿ ಮಾತಾಡಿದ್ರೆ ಎರಡೂ ಸರಿಯಲ್ಲ. ಹೆಚ್ಚಿದೆ ಅಂತ ಹೇಳಿ ಒಪ್ಪೋಣ, ಆದರೆ ಕಾಂಟ್ರಡಿಕ್ಷನ್ ಇದ್ದಾಗ ಯಾವ ಅರ್ಥನೂ ಇಲ್ಲ. ಒಬ್ಬ ಹಳ್ಳಿಯವನೇನೋ ಇದ್ದಾನೆ, ಎದುರಿಗೆ ಒಂದೇನು ಕುರಿ ಕಾಯ್ತಾ ಇದ್ದಾನೆ, ಕುರಿ ಸುಳ್ಳು ಅಂತ ಹೇಳಿದ್ರೆ ಒಪ್ಪೋದಿಲ್ಲ ಅವನು. ದ್ವೈತ ದ್ವೈತ ಪ್ರಶ್ನೆ ಅಲ್ಲ ಅದು. ಏನದು? ಪ್ರಮಾಣ ಸಿದ್ಧ ಕೊಯ್ಲು ನನ್ನ ಆಸ್ತಿನೇ ಅದು ಅಂತ ಹೇಳ್ತಾನೆ. ಕುದುರೆ ಕುದುರೆಗಳೆಲ್ಲ ಸುಳ್ಳು ಅಂತ ಹೇಳಿಬಿಟ್ರೆ ಪಾಪರ ಎದ್ದು ಹೋಗ್ತಾನೆ. ಇದು ಇದನ್ನು ಮೇಂಟೈನ್ ಮಾಡಿ ಜಗತ್ ಸತ್ಯತೆ ಹೇಳಬೇಕಾಗ. ಅರ್ಥ ಆಯ್ತಾ? ನೋಡಿ, ಒಂದು ಹೈಯೆಸ್ಟ್ ಲೆವೆಲಲ್ಲಿ ಜಾಗ ಕುರಿಗಳು ಸುಳ್ಳಾಗುತ್ತೆ ಅಂದರೆ ಸುಳ್ಳು ನನ್ನ ಕುರಿ ಸುಳ್ಳಾಗ ಯಾವ ಲೆವೆಲಲ್ಲಿ ಸುಳ್ಳು ತಪ್ಪೋದಿಲ್ಲ ಅಂತ ಹೇಳ್ತಾನೆ. ಗೊತ್ತಾ? ಅದು ಬೇರೆ ಏನಾದರೂ ಹೇಳಿಬೇಕಾದ್ರೆ ನಾನು ಮಾಡಿದ್ರೆ ಇನ್ನೊಬ್ಬರದಾಗತ್ತೆ ಒಪ್ತೀನಿ, ಆದರೆ ಇದು ನಂದಾಗಿರೋ ನಂದಲ್ಲ ಅಂತ ಹೇಳಿದ್ರೆ ಒಪ್ಪೋದಿಲ್ಲ ಅಂತ ಹೇಳ್ತಾ. ಅದು ಏನೋ ಗಟ್ಟಿ, ಅದು ರಿಯಾಕ್ಷನ್ ಅಲ್ಲ ಅದು. ಅರ್ಥ ಆಯ್ತಾ? ಯಾವುದೇ ಫಿಲಾಸಫಿ, ಯಾವುದೇ ಪ್ರಮಾಣ ಏನು ಮಾಡಿಕೊಡ್ದೋ ರಿಯಾಕ್ಷನಲ್ಲಿ ಎಕ್ಸ್ಪೀರಿಯನ್ಸ್ ನನಗೆ ಅಪೋಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಪೋಸ್ ಮಾಡಿದರೆ ಅದು ಶಾಸ್ತ್ರನೂ ಅಲ್ಲ, ಕೋನವೂ ಅಲ್ಲ, ಏನೂ ಅಲ್ಲ. ಯದಿ ಕಲ್ಪನಾ ಗೌರವಾದಿ ದೋಷ ಅನಾಂ ದೋಷಾನ್ ಅಂಗೀಕೃತ್ಯಾಪಿ ಕರ್ತೃತ್ವಾದೀನಾಂ ಭಿನ್ನತ್ವ ಮುಚ್ಯತೆ ತರ್ಹಿ ಶುದ್ಧ ಸ್ವರೂಪತ್ಪಾದಯೋಪಿ ವಿಶೇಷ ಭಿನ್ನ ಏವ ಇತಿ ಅತಿಪ್ರಸಂಗ ಸ್ಯಾತ್. ಇಲ್ಲ, ಕಲ್ಪನಾದಿ ದೋಷಗಳನ್ನು ಒಪ್ಪದೇನೆ ಕರ್ತೃತ್ವಾದಿಗಳು ಭಿನ್ನ ಅಂತ ವಾದ ಮಾಡ್ತೀರಿ ಅಂತ ಕೇಳಿದರೆ, ಹಾಗಿದ್ದರೆ ಹೀಗೆ ಮಾಡು, ಶುದ್ಧ ಸ್ವರೂಪವಾಗಿದ್ದರೂ ಕೂಡ ನಿತ್ಯಾಭಿವ್ಯಕ್ತ ನಿತ್ಯ ಅನಭಿವ್ಯಕ್ತ ಅಂತ ಭಾಗ ಮಾಡೋದಾದರೆ ನೀನು ನಿತ್ಯ ಅನಭಿವ್ಯಕ್ತವಾದ ದೋಷ ಹೇಳೋದು, ನಿತ್ಯ ಅಭಿವ್ಯಕ್ತಕ್ಕೆ ಇನ್ನೊಂದೇನೋ ಕಾರಣ ಹೇಳಾಗಿದೆ. ಸ್ವರೂಪ ಒಪ್ಪಿದ ಮೇಲೂ ಕೂಡ ಭೇದ ಹೇಳೋದಾದರೆ ಅಭಿವ್ಯಕ್ತ ಅನಭಿವ್ಯಕ್ತ ಪ್ರಶ್ನೆ ಬರಲೇ ಇಲ್ಲ ಅವರಿಗೆ. ಸೊ ಭೇದನೇ ಒಪ್ಪಬೇಕಾಗುತ್ತೆ. ಕೊನೆಗೆ ಅದು ಎಲ್ಲಿ ಎಂಡ್ ಆಗುತ್ತೆ? ಆ ಪ್ರಕಾರ ಅನ್ಯೋನ್ಯಾಶ್ರಯ ಮತ್ತು ಅನೇಕ ದೋಷಗಳಿಗೆ ಕಾರಣ ಆಗೋದ್ರಿಂದ ಆ ರೀತಿ ಮಾತಾಡಿಕೊಡೋದು. ಪರಸ್ಯ ದೋಷ ಭಯಾಭಾವಾದಿತಿ ಭಾವ, ಪರಸ್ಯ ದೋಷ ಭಯ ಅಭಾವಾದಿತಿ ಭಾವ. ಅತಿ ಪ್ರಸಂಗ ಅಂದ್ರೇನು? ಒಂದನ್ನು ಯಾವುದಕ್ಕೆ ಬೇಕಾದ್ರೆ ಹೇಳ್ಬೋದು. ಅವನೇನು ಹೇಳಿದ, ಅಲ್ಲಿ ಒಂದು ಬೆಂಕಿ ಇದೆ, ಅಲ್ಲಿ ಪಕ್ಕದಲ್ಲಿ ಕೊಡ ಇರೋದ್ರಿಂದ ಅಂತ ಹೇಳಿದ. ಅವಾಗ ಏನು ಮಾಡಬೇಕು, ಹಾಗೆ ಬೆಂಕಿ ಇಲ್ಲ, ಅಲ್ಲಿ ಇನ್ನೊಂದು ಇಲ್ಲಿ ಸೇರ್ಕೊಂಡಿರೋದ್ರಿಂದ, ಏನೋ ಹೇಳಿದ ಅವನು, ಸಂಬಂಧನೇ ಇಲ್ಲ. ಅಲ್ಲಿ ಬೆಂಕಿ ಇದೆ, ಧೂಮ ಇರೋದ್ರಿಂದ ಅದು ಕರೆಕ್ಟ್. ಅದು ಏನಂತಾರೆ, ಅದಕ್ಕೆ ವ್ಯಾಪ್ತಿ ಇದೆ. ಅದಕ್ಕೆ ಅಲ್ಲಿ ಇನ್ನೊಂದೇನೋ ಕಾರಣ ಕೊಟ್ಟರೆ ಇದೊಂದು ಕಾರಣ ಕೊಡ್ತೀನಿ ಅಂತ ಹೇಳ್ತಾನ. ನಾನು ಯಾವುದೋ ಇದೆ, ಅಲ್ಲಿ ಮರಗಳು ಇರೋದ್ರಿಂದ ಬೆಂಕಿ ಇದೆ ಅಂತ ಕೇಳಿದ್ರೆ, ಅಲ್ಲಿ ಗಿಡಗಳು ಇರೋದ್ರಿಂದ ಬೆಂಕಿ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಹೇಳ್ಬಾರ್ದು, ನಿಂದ ಹೇಳ್ಬಾರ್ದು, ಅದನ್ನ ಹೇಳ್ಬಾರ್ದು ಅಂತ ಕೇಳ್ತೀನಿ. ಬಟ್ ಧೂಮ ಹಿಡಿದಾಗ ಏನು ಮಾಡ್ಬೇಕಾಗವನು, ಯಾತಕ್ಕೊಪ್ಪಬೇಕಾದ್ರೆ ಧೂಮ ಇಲ್ಲದೆ ಹೋದಾಗ ಬೆಂಕಿ ತೋರಿಸಿ ನೋಡೋಣ ಅಂತ ಕೇಳಬೇಕಾಗ. ಆದರೆ ಮರ ಇರಲಿ ಬಿಡಲಿ, ಬೆಂಕಿ ಇರೋದಕ್ಕೂ ಮರ ಇರೋದಕ್ಕೇನಿಲ್ಲ, ಯಾವ ಸಂಬಂಧನೂ ಇಲ್ಲ. ಅದು ಹಾಗೂ ಮಾತಾಡ್ತೀವಿ ಅತಿ ಪ್ರಸಂಗ ಆಗಿದ್ರೆ. ಅತಿ ಪ್ರಸಂಗ ಅಂದ್ರೆ ಏನೋ, ಯಾವ್ದನ್ನು ಎಲ್ಲಿ ಬೇಕಾದ್ರೆ ಹೇಳ್ಬೋದು, ಅದಕ್ಕೆ ನಿಯಮನೇ ಇಲ್ಲ ಅಂತ ಹೇಳಿದ ಮೇಲೆ ಅತಿ ಪ್ರಸಂಗ. ಆ ಪ್ರಸಂಗ ಅಂದ್ಬಿಟ್ಟು ಇನ್ನೊಂದು ಕಡೆ ಎಲ್ಲಿ ಬೇಕಾದ್ರೆ ಹೋಗ್ಲಿಕ್ಕೆ ಬರುತ್ತೆ, ಆದ್ರಿಂದ ಅದು ವ್ಯವಹಾರ ಅಂತ ಕರೆಯೋದಿಲ್ಲ. ಸಮರ್ಥಿತಃ ತನ್ಯಾಯ ಚೇತನ್ಯಾಯೇನ ಅಚೇತನೇಪಿ ಯಾವ ದ್ರವ್ಯ ಭಾವಿನೋ ವಿಶೇಷಾದೇಹೇ ವಿಶೇಷಣ ವಿಶೇಷಿಣ ಅತ್ಯಂತ ಅಭೇದೋ ದ್ರಷ್ಟವ್ಯ. ಇಷ್ಟೊತ್ತು ಚೇತನದ ಬಗ್ಗೆ ಮಾತಾಡಿದರು. ಏವಂ ಚೇತನೇ ವಿಶೇಷಾದೇಹೇ ಅತ್ಯಂತಾಭೇದ ಸಮರ್ಥಿತಃ. ಹೀಗೆ ವಿಶೇಷ ಇದೆ ಎಂಬುದನ್ನು ಚೇತನದಲ್ಲಿ, ಚೇತನಕ್ಕೂ ಅದರ ನಿತ್ಯ ಗುಣಗಳಿಗೂ ಕೂಡ ಅತ್ಯಂತ ಭೇದ ಸಮರ್ಥನೆ ಮಾಡಿ ಆಯಿತು. ಇದೇ ರೀತಿನೇ ತನ್ಯಾಯೇನ ಬಿಕಾಸ್ ಆಫ್ ದಿ ಸೇಮ್ ರೀಸನ್ ಏನು ಮಾಡಬೇಕು, ಅಚೇತನೇ ಅಪಿ ಚೇತನ ಪದಾರ್ಥದಲ್ಲಿ ಹೇಗೆ ಅದರ ನಿತ್ಯ ಗುಣಗಳಿಗೂ ಅದಕ್ಕೂ ನಾವು ಅಭೇದ ಹೇಳಿ ವ್ಯವಹಾರಕ್ಕೆ ವಿಶೇಷ ಒಪ್ತೇವೋ, ಹಾಗೆ ಅಚೇತನದಲ್ಲೂ ಕೂಡ ಯಾವ ದ್ರವ್ಯ ಭಾವಿನೋ ವಿಶೇಷಾದೇಹೆ, ಯಾವ ದ್ರವ್ಯ ಭಾವಿ ಆದ ಪ್ರಾಪರ್ಟೀಸ್ ಏನಿರುತ್ತೆ ಅದಕ್ಕೇನು ಹೇಳಬೇಕು, ಅಭೇದನೇ ಹೇಳಿ ವಿಶೇಷ ವ್ಯವಹಾರ ಹೇಳಬೇಕು. ವಿಶೇಷೇಣ ವಿಶೇಷಾದೇ ವಿಶೇಷಿಣ ಅತ್ಯಂತ ಅಭೇದೋ ದ್ರಷ್ಟವ್ಯ, ಹೀಗೆ ಹೇಳಬೇಕು ಅಂತ ಒಂದು ಸ್ಥಿತಿ ತಂದ್ರೆ ಅದನೀಗ. ಮುಂದೆ ನೈಕತ್ವಂ ನಾಪಿ ನಾನಾತ್ವಂ ನಿಯಮಾದಸ್ತಿ ಅಚೇತನೇ ಭೇದಾಭೇದೋ ಅನುಭವ ತತಸ್ತತ್ರ ಅನ್ಯಥಾ ಗತೇಹೇ ಏಕೋಹಂ ಅನ್ಯತೋನ್ಯಶ್ಚ ಇತ್ಯೇಮೇವ ವ್ಯವಸ್ಥಿತೌ ಭೇದಾಭೇದೌ ಚೇತನೇಷು ತಸ್ಮಾನ್ ನೈಕ ಪ್ರಕಾರತ. ಅದನ್ನು ಪ್ರೂವ್ ಮಾಡ್ತಾರೆ ಮತ್ತೆ. ಅಯಾವ ದ್ರವ್ಯ ಭಾವಿ ವಿಶೇಷಸ್ಯ ಯೌ ಭೇದಾಭೇದೌ ಉಕ್ತೌ ತೌ ಸಮರ್ಥಯತಿ ನೈಕತ್ವಮಿತಿ. ಇನ್ನು ಕೆಲವು ಪದಾರ್ಥ ಅಯಾವ ದ್ರವ್ಯ ಭಾವಿಯವು, ಆದರೆ ಆ ಕಾಲಕ್ಕೆ ದ್ರವ್ಯದಲ್ಲಿ ಇದ್ದ ಹಾಗೆ ಕಾಣುತ್ತೆ, ಅದೇನು ಸಮರ್ಥನೆ ಮಾಡಬೇಕಲ್ಲಿ, ಭೇದಾಭೇದೌ ಉಕ್ತೌ ತೌ ಸಮರ್ಥಯತಿ. ಹೇಳಲಿಲ್ಲ ಮಾವಿನ ಹಣ್ಣಿಗೂ ಮಾವಿಗೂ ಏನು ಸಂಬಂಧ, ಏನೋ ಅಭೇದನೇ ಹೇಳಬೇಕು. ಯಾವ ದ್ರವ್ಯ ಭಾವಿ ಅದು, ಮಾವು ಮರದಲ್ಲೂ ಇದೆ, ಮಾವು ಎಲೆಯಲ್ಲಿದೆ, ಮಾವು ಕಾಯಲ್ಲಿದೆ, ಮಾವು ಹಣ್ಣಲ್ಲೂ ಇದೆ, ಏನದು ಮಾವು ಎಲ್ಲದರಲ್ಲೂ ಅಭೇದ. ಆದರೆ ಮಾವಿನ ಹಸಿರು ಬಣ್ಣ ಅದೇನಾಯ್ತು ಅದು, ಆಮೇಲೆ ಇದಾಗುತ್ತೆ ಪೀತ ಕಲರ್ ಬಂತು, ಎಲ್ಲೋ ಇಷ್ಟ ಆಗೋಯ್ತು, ಎಲ್ಲೋ ಗ್ರೀನ್ ಇಲ್ಲೇ ಇಲ್ಲ ಈಗ. ಅದಕ್ಕೇನು ಹೇಳಬೇಕು, ಅದಕ್ಕೆ ಭೇದಾಭೇದ ಅಂತ ಹೇಳಬೇಕು. ಸರಿಯಾಗಿ ತಿಳ್ಕೊಂಡ್ರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅದು, ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ಹೇಳಬೇಕು ಎಲ್ಲಿ ಹೇಳಬಾರ್ದು ಗೊತ್ತಾಗುತ್ತೆ. ನೈಕತ್ವಮಿತಿ ಅದು ಭೇದಾಭೇದ, ಒಂದರಲ್ಲಿ ಆಗ ಮಾತ್ರ ಇದ್ದೇ ಇದೆ, ಆಮೇಲೆ ಇಲ್ಲೇ ಇಲ್ಲ. ಅದೇನಂತ ಕರೀತಾರೆ ಭೇದಾಭೇದ, ಹಾಡು ಮರಳ್ತಾ ಇದೆ ಒಂದೇ ಸಮನೆ, ಮುಟ್ಲಕ್ಕೆ ಸಾಧ್ಯ ಇಲ್ಲ. ಸೊ ಬಿಸಿಗೂ ಅದಕ್ಕೇನು ಸಂಬಂಧ ಆಗ, ಭೇದಾಭೇದ. ಆಮೇಲೆ ನೋಡಿದ್ರೆ ತಣ್ಣಗಾಗೋಯ್ತು, ಹಿಡೀತಾ. ಆದ್ರೆ ಹಾಲಿನ ಬಣ್ಣ ಬಿಸಿ ಇದ್ದಾಗಲೂ ಹಾಗೆ, ಅರೆದಾಗಲೂ ಹಾಗೆ, ಅದೇನದು ನಿತ್ಯ, ಇದು ಹಾಗಲ್ಲ. ಬಿಸಿ ಅನ್ನೋದು ಬಿಸಿ ಇದ್ದಾಗ ಬಂತು ಆಮೇಲೆ ಹೊರಟೋಯ್ತು, ಆ ಕಾಲಕ್ಕೆ ಅಭೇದನೇ, ಆಮೇಲೆ ನೋಡಿದ್ರೆ ಭೇದ. ಅದಕ್ಕೇನಂತಾರೆ ಭೇದಾಭೇದ ಹೇಳಬಾರದು. ಆ ರೀತಿ ಹೇಳಿ ಭಾರಿ ತಪ್ಪು. ಏನು ಹೇಳಬೇಕಲ್ಲಿ, ಅಭೇದನೇ ಹೇಳಿ ವಿಶೇಷ ಹೇಳಬೇಕು, ಅಭೇದ ಹೇಳಿ ವಿಶೇಷ ಹೇಳಬೇಕೆ ಹೊರತು ಏನು ಹೇಳೋದಕ್ಕೆ ಹೋಗಬಾರ್ದು. ಭೇದಾಭೇದ ಹೇಳಬಾರ್ದು. ಭೇದಾಭೇದ ಅಂಬೋದು ಒಂದು ಕಾಲಕ್ಕಿದ್ದು ಒಂದು ಕಾಲಕ್ಕೆ ಇಲ್ಲದೆ ಹೋದಾಗ ಹೇಳಬೇಕಂದ್ರೆ, ದೇವರು ಯಾವ ಗುಣಗಳು ಏನಾಗಿಲ್ಲ ಎಲ್ಲ ಕಾಲಕ್ಕಿದೆ, ಅದ್ಮೇಲೆ ಭೇದಾಭೇದ ಹೇಳಕ್ಕೆ ಹೋಗಬಾರ್ದು, ಗೊತ್ತಾಯ್ತಾ. ಸಾಮಾನ್ಯ ಜೀವನಿಗೆ, ಮುಕ್ತ ಜೀವನಿಗೆ ಭೇದಾಭೇದ ಹೇಳಬಾರ್ದು ಗುಣಗಳಿಗೂ ಅವನಿಗೂ, ಇನ್ನು ದೇವರಿಗೆ ಹೇಳೋಕ್ಕಾಗುತ್ತೆ, ಸಾಧ್ಯನೇ ಇಲ್ಲ. ಏಕತ್ವ ಮಿತಿ ಏಕತ್ವಂ ನಾನಾತ್ವಂಚ ನಾಸ್ತಿ ಇತ್ಯುಕ್ತೆ ಅನಿರ್ವಚನೀಯತ್ವ ಶಂಕಾ ಸ್ಯಾತ್. ಇನ್ನು ಏಕತ್ವನೂ ಇಲ್ಲ ನಾನಾತ್ವನೂ ಇಲ್ಲ, ಅಥವಾ ಏಕತ್ವನೂ ಇದೆ ನಾನು ಎರಡು ಹೇಳಿಬಿಟ್ರೆ ಅದು ಅರ್ಥನೇ ಇಲ್ಲ. ಆ ಮಾತು ಹೇಳ್ಕೊಡು. ತನ್ ನಿರಾಸಾಯ ನಿಯಮಾದಿತ್ಯುಕ್ತಂ ನಿಯಮಾದಸ್ತಿ ಅಚೇತನೆ ನೈಕತ್ವಂ ನಪಿ ನಾಪಿ ನಾನಾತ್ವಂ. ಒಂದು ಏಕತ್ವನೂ ಇಲ್ಲ ನಾನಾತ್ವನೂ ಇಲ್ಲ, ಆದರೆ ಅನುಭವಕ್ಕೆ ಬಂದಿದೆ, ಅದನ್ನು ಭೇದಾಭೇದ ಅಂತ ಹೇಳೋದೇ ಸರಿ. ಅತಃ ಐಕ್ಯ ಏಕೈಕಸ್ಯ ಅಭಾವಾದಿತಿ ಭಾವ ಅನುಭವಾತ್ ಅನ್ಯಥಾಗತ್ಯಭಾವಾಚ್ಯ ನೈಕತ್ವಂ ನಾಪಿ ನಾನಾತ್ವವಿತಿ ಸಂಬಂಧ. ಇದಕ್ಕೇನಾದ ಅನುಭವನೇ ಆಧಾರ, ಆ ಕಾಲಕ್ಕೆ ಮಾವಿನಕಾಯಿ ಹಸಿರಿದ್ದಿದ್ದು ಅಷ್ಟೇ ಕರೆಕ್ಟು, ಹಣ್ಣಾದ ಹಸಿರಿಲ್ದಿರೋದು ಅಷ್ಟೇ ಸಿದ್ಧ. ಕಣ್ಣಾರೆ ಕಂಡಿದ್ದು ಅನುಭವಕ್ಕೆ ಬಂದಿರೋದನ್ನ ಮೇಲೆ ಅದನ್ನು ಬದಲಾಯಿಸಕ್ಕೆ ಬರೋದಿಲ್ಲ. ನಾನು ಚೇತನೇಪಿ ಭೇದಾಭೇದ ಸದ್ಭಾವೇನ ಚೇತನಾಚೇತನ ಯೋಹೋ ಏಕ ಪ್ರಕಾರತ್ವಾತ್ ಅಚೇತನ ಇತಿ ಕಿಂ ವಿಶಿಷ್ಯ ಅಭಿಧೀಯತೆ ಇತ್ಯತಃ ಆಗಿ ಹೇಳಿದೆ. ಹಾಗಿದ್ರೆ ಹೀಗೆ ಮಾಡಬೇಡ, ಚೇತನ ಅಚೇತನಗಳು ಕೂಡ ಎರಡೂ ಕೂಡ ವಸ್ತುಗಳಾದ್ದರಿಂದ ಅವನು ಕೂಡ ಚೇತನ ಅಚೇತನ ಅಂತ ಕರೆಯೋದ್ರ ಬದಲು ಎಲ್ಲ ಅಚೇತನ ಮಾಡಿ ಎಲ್ಲ ಚೇತನ ಅಂತ ಕರೆಯೋಣ ಅಂತ ವಾದ ಇದೆ. ಚೈತನ್ಯವಾದಿಗಳು ಅಂತಿದ್ದಾರೆ, ಅವ್ರ ಪ್ರಕಾರ ಯಾವ ಪದಾರ್ಥಗಳಿಲ್ಲ, ಎಡ ಪದಾರ್ಥಗಳೇ ಇಲ್ಲ. ಈ ಪುಸ್ತಕ ಕೂಡ ಚೇತನ, ಅವ್ರ ಪ್ರಕಾರ ಪ್ರತಿಯೊಂದು ಕೂಡ ಚೇತನನೇ. ಆ ವಾದವರಿದ್ದಾರೆ. ಇನ್ನು ಕೆಲವರು ಚೇತನ ಇಲ್ಲಿ ಬರೀ ಅಚೇತನನೇ, ಅದು ಅಚೈತನ್ಯವಾದಿಗಳು ಅವರೇನಂತಾರೆ, ಅವರಿಗೆ ಅವ್ರ ಮೆಟೀರಿಯಲಿಸ್ಟ್ ಅವರು ಎಲ್ಲ ವೇರಿಥಿಂಗ್ ಇಸ್ ಮ್ಯಾಟರ್ ಅಂತ ಕರೀತಾರೆ. ಈ ಸೈನ್ಸ್ ಹೆಚ್ಚು ಕಡಿಮೆ ಹಾಗೆ ಹೇಳ್ತಿರೋದು, ಚೈತನದ ಕಾನ್ಸೆಪ್ಟೇ ಇಲ್ಲ ಚೈತನ್ಯ ಸೈನ್ಸಿಗೆ. ಅವನು ಈವನ್ ಎಂಟೈರ್ ಬಾಡಿ ಕೂಡ ಅವನ ಪ್ರಕಾರ ಏನದು ಜೀವ ಅಂತಿಲ್ಲ, ಗೊತ್ತಾಯ್ತಾ, ಅದೆಲ್ಲ ಅಚೇತನನೇ. ಇನ್ನು ಕೆಲವ್ರ ಪ್ರಕಾರ ಎಲ್ಲ ಚೇತನನೆ ಅಚೇತನನೇ ಇಲ್ಲ, ಅದು ಚೇತನನೂ ಇದೆ ಅಚೇತನನೂ ಇದೆ ಪರಮಚೇತನನೂ ಇದೆ. ಆದರೆ ಪಂಚಭೇದ ಬರುತ್ತ, ಒಂದೇ ಒಪ್ಕೊಂಡ್ರೆ ಎಲ್ಲ ಅಚೇತನ, ಒಂದು ಭೇದನೂ ಇಲ್ಲ, ಪಂಚಭೇದ ಪ್ರಶ್ನೆನೇ ಇಲ್ಲ. ಎಲ್ಲ ಚೇತನ ಆಗಲೂ ಇಲ್ಲ, ಚೇತನ ಚೇತನ ಎರಡು ಒಪ್ಕೊಂಡಾಗ ಪಂಚಭೇದ ಆಗಲಿಲ್ಲ, ದೇವರನ್ನು ಒಪ್ಕೊಂಡಾಗ ಅಲ್ಲಿ ಪಂಚಭೇದ ಬರ, ಜೀವ ಜಡ ಈಶ್ವರ ಮೂರು ಒಪ್ಕೊಂಡ್ರು. ಇದು ಸರಿಯಾಗಿ ಬದ್ಧ ಸಿದ್ಧಾಂತದ ಆಕ್ಚುಯಲ್ ಫ್ಯಾಕ್ಟರ್. ಭೇದಾಭೇದವು ಚೇತನೇಶು ತಸ್ಮಾನ್ನೈಕ ಪ್ರಕಾರತ, ಚೇತನಗಳಲ್ಲಿ ಅಹಂ ಮದ ಭಿನ್ನೋ ಘಟಾದೇ ಭಿನ್ನ ಇತಿ ಚೇತನೆ ಭಿನ್ನ ಪ್ರತಿಯೋಗಿಕಾವೇವ ಭೇದಾಭೇದೋ ಅನುಭೂಯೇತೇ. ನಮ್ಮಲ್ಲಿ ನೋಡಿ, ಅಹಂ ಮದ ಭಿನ್ನ, ನಾನು ನಾನೇ, ಆದರೆ ಘಟಾದೇಹೇ ಭಿನ್ನ, ಘಟಾದಿಗಳಿಂದ ಬೇರೆ, ನನಗೆ ನನ್ನ ಗುಣಗಳು ನನಗೂ ಅಭೇದ, ಘಟದೊಂದಿಗೆ ಭೇದ. ಇಲ್ಲಿ ಸ್ಪಷ್ಟ ಅನುಭವ ಇರಬೇಕಾದ್ರೆ ಅಚೇತನವೇ ಇಲ್ಲ ಅನ್ನೋದು ಸರಿಯಲ್ಲ, ಎಲ್ಲ ಚೇತನ ಅಂತ ಹೇಳೋದು ಸರಿಯಲ್ಲ, ಎಲ್ಲ ನಾನೇ ಅಂತ ಹೇಳೋದು ಸರಿಯಲ್ಲ, ಎಲ್ಲ ನಂದೇ ಅಂತ ಹೇಳೋದು ಸರಿಯಲ್ಲ. ಎಲ್ಲ ಬಿಡಿಸ್ಕೊತಾ ಹೋದರೆ ಯಾವ ಸಮಸ್ಯೆ ಇಲ್ಲ. ಅದು ವಿಲಾಸಪಿ ಅಂದರೆ ಸುಮ್ಮನೆ ಬಾಯಿ ಹೇಳಿದಾರಲ್ಲ, ಅನುಭವಿಸ್ಬೇಕಾದ್ರೆ. ಅಚೇತನೇತು ಏಕ ಪ್ರತಿಯೋಗಿಕಾವೇವ, ಒಂದು ವಸ್ತು ಗೊತ್ತಾದ ಮೇಲೆ ರೆಸ್ಪಾಂಡ್ ಮಾಡೋದು ಚೇಂಜ್ ಆಗ್ತಾ ಹೋಗುತ್ತೆ. ಏನು ಹೇಳಿದ, ಇಲ್ಲಿ ಕೊಡ ಇದೆ, ಲೋಟ ಇದೆ, ಏನು ಸುಮ್ಮನೆ ಹೇಳ್ತಾ ಹೊರಟ್ಬಿಟ್ಟ. ಇಲ್ಲಿ ಹಾವಿದೆ, ಚೇಳು ಇದೆ, ಕೂತಿರ್ತಾರೆ, ಎದ್ದು ಎದ್ಬಿಟ್ಟಿರ್ತಾರೆ. ಯಾಕೆ, ಏನು ಮಾಡುತ್ತೆ, ಜ್ಞಾನವನ್ನು ಓಡಿಸ್ಬಿಡುತ್ತೆ ಆ ಕಡೆಗೆ. ಅದೇ ರೀತಿ ದೇವರು ಒಂಬ ಜ್ಞಾನ ಏನು ಮಾಡುತ್ತೆ, ಇವ್ರ ಕಡೆ ಅಟ್ರಾಕ್ಟ್ ಮಾಡಿಸುತ್ತೆ, ಹಿಡಿತಾ. ಸೊ ಭೇದ ಎಂಬ ಜ್ಞಾನ ನೋಡೋ ರೀತಿಯೇ ಬೇರೆ ಆಗುತ್ತೆ. ಅದು ಅಪ್ಲೈ ಮಾಡ್ಕೋಬೇಕಾದ್ರೆ ಜ್ಞಾನ ಸುಮ್ಮನೆ ಬಿಟ್ಟುಕೊಂಡ್ರೆ ಸಾಲದಲ್ಲ. ಇದು ಹುಲಿ ಸಿಂಹ ಅಂತ ಸುಮ್ಮನೆ ಹೇಳ್ಕೊಂಡೋದ್ರಲ್ಲ, ಅದು ತಕ್ಕಂತೆ ಏನು ಮಾಡ್ಬೇಕು, ನಾವಾಗ ಹುಲಿಯ ಗುಣಗಳು ತಿನ್ನ ಮಾಡಿ ಚಿನ್ನ ಗುಣ ಏನು ಯೋಚನೆ ಮಾಡಬೇಕು. ದೇವರು ಒಂದು ತಕ್ಷಣ ಅದ್ರ ಬಗ್ಗೆ ಒಂದು ವಿಶಿಷ್ಟ ಮಹತ್ವ ಇದೆ, ಆಗ ನಮಗೆ ಫಿಲಾಸಫಿ ಮಹತ್ವ ಗೊತ್ತಾಗುತ್ತೆ. ಸೊ ಮೆಕ್ಯಾನಿಕರೇ ಹೇಳ್ತಾ ಹೋದರೆ ಅವನು ಓದಿದ್ರಷ್ಟೇ ಬಿಟ್ಟರು ಅಷ್ಟೆ. ಅಥೋಡ ಚೇತನ ಅಚೇತನ ಯೋರೇಕ ಪ್ರಕಾರತ ಇತ್ಯರ್ಥ. ಆದ್ದರಿಂದ ಚೇತನಕ್ಕೂ ಅಚೇತನಕ್ಕೂ ಒಂದೇ ರೀತಿ ಹೇಳೋದಕ್ಕೆ ಬರೋದಿಲ್ಲ. ಕಥಂ ಅಚೇತನೇ ಭೇದಾಭೇದೌ ಅನುಭವ ಸಿದ್ಧೌ ಇತ್ಯತಃ ತಂತ್ವಾದ್ಯವಯವೇಭ್ಯ ಪಟಾದ್ಯವಯವಿನೋ ಭೇದಾಭೇದ ಸದ್ಭಾವೇ ಅನುಭವ ಕಥನೇನ ತಂತ್ವಾದೀನಾಂ ಪಟತ್ವಾದಿ ವಿಶೇಷೈ ಭೇದಾಭೇದ ಸದ್ಭಾವೇ ಅನುಭವ ಪ್ರದರ್ಶಿತಃ ಏವ ಭವತಿ ಇತಿ ಮನ್ವಾನಃ ಆಹಾ ಏಕಮಿತಿ. ನಿನ್ನ ಹೇಳಿದೆ ಅದನ್ನು, ಪಟಾದ್ಯಂ ಜ್ಞಾಯತೆ ಯಸ್ಮಾತ್ ಭೇದಾಭೇದೋ ಕುತೋ ನ ತತ್ ತಂತುಭ್ಯೋ ಅನ್ಯ ಪಟ ಸಾಕ್ಷಾತ್ ಕಸ್ಯ ದೃಷ್ಟಿಪಥಂ ಗತಃ. ನೂಲುಗಳು ಸೇರಿ ವಸ್ತ್ರ ಆಗೋದು ನಿಜ, ಆದರೆ ವಸ್ತ್ರ ಬರೀ ನೂಲಲ್ಲ ಅನ್ನೋದು ನಿಜ. ಆ ರೀತಿ ಹೈರಾಡಬೇಕಾಗ ತಂತುಗಳಿಗೂ ಪಟಕ್ಕಿರೋ ಸಂಬಂಧ ಏನು ಅಂದರೆ ಭೇದಾಭೇದ ಸಂಬಂಧ. ಎಲ್ಲ ಅನುಭವ ಸಿದ್ಧವಾದ ವಿಚಾರವಾದ್ರಿಂದ ಸಾಕ್ಷಾತ್ ಕಸ್ಯ ದೃಷ್ಟಿಪಥಂ ಗತಃ. ಅದನ್ನು ಬಿಟ್ಟು ಜಗತ್ತಿನಲ್ಲಿ ಯಾರೂ ಕೂಡ ಏನನ್ನು ಕಂಡಿಲ್ಲ, ನೂಲ್ದಿಲ್ಲದೆ ವಸ್ತ್ರ ಆಗೋದನ್ನು ಕಂಡಿಲ್ಲ. ಆದರೆ ನೂಲೇ ವಸ್ತ್ರ ಅಂತ ಹೇಳೋದು ಸರಿಯಲ್ಲ. ಏನಾಗಿ, ನೂಲೇನೇ ತಂತುಗಳು ಅಲ್ಲ, ತಂತುಗಳು ನೂಲಾಗೋದೂ ಇಲ್ಲ, ಎರಡನ್ನೂ ಅರ್ಥ ಮಾಡಿ. ನೂಲಿಲ್ಲದೆ ವಸ್ತ್ರ ಇಲ್ಲ, ಆದರೆ ಬರೀ ನೂಲುಗಳು ವಸ್ತ್ರ ಅಲ್ಲ, ಬರೀ ನೂಲುಗಳು ವಸ್ತ್ರ ಅಲ್ಲ, ಆದರೆ ವಸ್ತ್ರಕ್ಕೆ ನೂಲು ಬೇಕೇ ಬೇಕು, ಬೇಕೇ ಬೇಕು. ಆದ್ದರಿಂದ ಅಭೇದ. ಆದರೆ ಒಂದಕ್ಕೊಂದು ಬರೀ ನೂಲಲ್ಲಿ ಇದು ಮಾಡೋಕ್ಕಾಗತ್ತಾ, ಒಂದು ಪದಾರ್ಥ ಕಟ್ಲಕ್ಕೆ ಬರುತ್ತಾ, ಬರೋದಿಲ್ಲ. ಏನಾಗಬೇಕು, ಅದಕ್ಕೆ ವಸ್ತ್ರದ ರೂಪ ತಗೋಬೇಕು. ವಸ್ತ್ರ ದೃಷ್ಟಿಯಿಂದ ತಗೊಂಡಾಗ ತಂತು ಬೇರೆ, ವಸ್ತ್ರ ಬೇರೆ. ಆದರೆ ತಂತುಗಳಿಂದನೇ ವಸ್ತ್ರ ಆಗೋದರಿಂದ ಅಭೇದ. ಎರಡು ಸೇರಿ ಏನಾಯ್ತು ಅಲ್ಲಿ, ಭೇದಾಭೇದ. ಪಟೇದ ಅತ್ಯಂತ ಅಭೇದೆ ಅನ್ಯೋನ್ಯ ಭೇದಾನುಭವ ಅತಿಥಿ ಭಾವ ಅತ್ಯಂತರಾಭಾವಂಚ ತಂತುಭ್ಯ ಇತಿ. ಯದಿ ಏಕೈಕ ತಂತೋ ಪಟೇ ಪಟೋ ಅತ್ಯಂತ ಭಿನ್ನ ತರ್ಹಿ ಏಕೈಕ ತಂತುಭ್ಯ ಪಟ ಪೃಥಕ್ ದೃಶ್ಯೇತ. ಇವತ್ತು ಎಲ್ಲ ತಂತುಗಳು ಸೇರಿ ಪಟ ಐತೆ ಹೊರತು ಒಂದೇ ತಂತು ವಸ್ತ್ರ ಅಂತ ಯಾರು ಕರೆಯೋದಿಲ್ಲ. ಒಂದೇ ತಂತು ವಸ್ತ್ರ ಆಗೋದಾಗಿದ್ದರೆ ಒಂದೇ ಕಾರಣ ಬೇಕಿರಲಿಲ್ಲ, ಯಾಕೆ ಬರೀ ನೂಲಿದ್ರೆ ಸಾಕಾಗ್ತದೆ, ಗೊತ್ತಾಯ್ತಾ. ಸೊ ಅನೇಕ ತಂತುಗಳು ಸೇರಿ ವಸ್ತ್ರ ಆಯಿತು. ದೇರ್ಫೋರ್ ಅದು ಬಂತಂತೂ ನಾ ತೆಗಿತಾ ತೆಗಿತಾ ಹೋದಂತೆ ವಸ್ತ್ರ ಹೋಗಿಬಿಡ್ತು. ದೇರ್ಫೋರ್ ಭೇದನೂ ಇದೆ ಅಭೇದನೂ ಇದೆ, ಎರಡೂ ಇದ್ದಾಗ ಏನನ್ಬೇಕು ಅದಕ್ಕೆ? ಭೇದ ಪ್ಲಸ್ ಅಭೇದ ಭೇದಾಭೇದ. ಯದಿ ಏಕಾಂತ ನಾಪಿ ಏಕಾಂತಂತು ನಾ ಪಟು ಅತ್ಯಂತ ಅಭಿನ್ನ ಯಥಾ ಅವಸ್ಥಾನ ಯಥಾ ಸ್ವಸಂಸ್ಥಾನ ವಿಶೇಷೇಣ ಅವಸ್ಥಿತ ಏಕೈಕ ತಂತು ಭಾವೇ ಪಟ ಅಭಾವ ಅನುಪತ್ತೆ ರೀತಿ ಭಾವ. ಒಂದೊಂದೇ ತಂತು ತೆಗೆದ ಪಟ ಹೋಗೇ ಬಿಡ್ತು. ಒಂದು ತೆಗೆದ ಪಟ ಹೋಗಲೇ ಇಲ್ಲ, ಒಂದು ನೂಲು ತೆಗೆದ ಪಟ ಹೋಗಲಿಲ್ಲ, ಎಲ್ಲ ನೂಲು ತೆಗೆದ ಪಟ ಹೋಯಿತು. ದೇರ್ಫೋರ್ ಪಟಕ್ಕೂ ತಂತುವಿಗೂ ಸಂಬಂಧ ಇದೆ ಗೊತ್ತಾಯಿತು. ಬಟ್ ಒಂದೇ ತಂತು ಪಟ ಅಲ್ಲ ಅಂತಲೂ ಗೊತ್ತಾಯಿತು. ಆ ದೊಡ್ಡ ಬಿಲ್ಡಿಂಗ್ ಇದೆ, ಒಂದು ಕಲ್ಲು ಕಿತ್ತಿದೆ, ಬಿಡ್ದು ಬಿದ್ದಿಗೇನು ಬಿದ್ದೋಗೋದಿಲ್ಲ, ಎಲ್ಲ ಕಲ್ಲು ಬಿದ್ದು ಬಿತ್ತೋಯ್ತು. ಆದ್ದರಿಂದ ಆ ಕಲ್ಲು ಭೇದಾಭೇದ ಸಂಬಂಧ ಹೇಳಬೇಕಾಗ, ಆ ಒಂದು ಕಲ್ಲಿಗೂ ಇಡೀ ಗೋಡೆಗೂ ಏನು ಸಂಬಂಧ ಅಂದರೆ ಭೇದಾಭೇದ ಸಂಬಂಧ. ಒಂದು ಕಲ್ಲು ತೆಗೆದ್ರೆ ಗೋಡೆ ಬೀಳಲಿಲ್ಲ, ಆದರೆ ಎಲ್ಲ ಕಲ್ಲು ತೆಗೆದ್ರೆ ಬಿದ್ದೋಯ್ತು. ಒಂದು ಕಲ್ಲು ಹಾಕ್ತಾ ಹೋದರೆ ಗೋಡೆ ಹಾಕ್ತಾನೂ ಇರಲಿಲ್ಲ. ಒಂದೇ ಕಲ್ಲಲ್ಲಿ ಗೋಡೆ ಆಗದಿದ್ದರೆ ಗೋಡೆಗಳ ಕಲ್ಲೇ ಒಂದೇ ಕಲ್ಲು ಸಾಕಾಗ್ತಿತ್ತು. ಎಲ್ಲ ಆ್ಯಂಗಲಲ್ಲಿ ಯೋಚನೆ ಮಾಡಿದರೆ ಸಿದ್ಧ ಅಂತ ಗೊತ್ತಾಗುತ್ತೆ. ಅವನು ಹೇಳೋ ಸಮಯಸ ನಾವು ಹೇಳೋದು ಸಮಯ ಪದ ಉಪಯೋಗಿಸಬಾರ್ದು ನಾವು, ಅದು ನೈಯಾಯಕರು ಹೇಳೋ ಪದ. ನಾವು ಸಮಯ ಅಂತ ನಾವು ಉಪಯೋಗಿಸಿದ್ರೆ ತಪ್ಪದು. ವಾದಕ್ಕೂತ ಯಾತಕ್ಕೆ ಮಾತಾಡ್ತಾರೆ ಅಂದರೆ ಅವನು ಮಾತಾಡ್ತಾರೆ ಅಂತ ನಾವು ಮಾತಾಡೋದು ಅಷ್ಟೇ. ಇಂಗ್ಲೀಷಲ್ಲಿ ಪ್ರಶ್ನೆ ಕೇಳಿ ಇಂಗ್ಲೀಷಲ್ಲಿ ಉತ್ತರ ಕೊಡಬೇಕಲ್ಲ, ಹಾಗೆ ಅಷ್ಟೇ ಹೊರತು ನಾವು ಒಪ್ಪಿರೋದಲ್ಲ ಅದು. ಅದು ಬೇಡ ಬೇಡ, ತರಕೇಸ್ಗಳಿಗೆ ಹೋಗಬೇಡ, ಇದೇ ಕನ್ಫ್ಯೂಸ್ ಆಗುತ್ತೆ ಗೊತ್ತಾಯ್ತಾ. ನಾವು ವಿಶೇಷ ಅಂತೇಳಿ ಸಮಯ ಅಂತ ಹೇಳ್ತಾನೆ ಅಷ್ಟೇ ಅವನು. ಆ ಸಮಯದ ವಿಶೇಷಕ್ಕೂ ವ್ಯತ್ಯಾಸ ಮಾಡ್ತಾನೆ, ಆದ್ದರಿಂದ ಅವ್ನು ನಿನ್ನೆ ಲೇಟ್ ಆಗಿಬಿಡು. ಸಮಯ ಸಂಬಂಧ ಸಮಯ ಏನಪ್ಪ ಶುರು ಮಾಡ್ತೀವಿ, ಭೇದನ ಅಭೇದನ ಅದು ಎಲ್ಲ ಆತ್ಮಾಶ್ರಯ ಅನ್ಯೋನ್ಯಾಶ್ರಯ ಕೊನೆಗೆ ಅನವಸ್ಥ ಒಂದೇ ಬರೋದು. ಅದು ಬೇಡ, ನೈಯಾಕಿರ ಟರ್ಮ್ ಅದು. ಹಾಂ, ಯಾವುದಕ್ಕೆ ಅದೇ ಹೇಳಿದ್ದು, ಪಟಕ್ಕೂ ಅದಕ್ಕೂ ಹಾಗೆ ಸಂಬಂಧ ಇರೋದು, ಹಾಲಿನ ಬಿಸಿಗೂ ಅದಕ್ಕೂ ಆ ಸಂಬಂಧ ಇರೋದು, ಎಲ್ಲ ಭೇದಾಭೇದ ಸಂಬಂಧ, ಭೇದಾಭೇದ ಅಂತ ಹೇಳಬೇಕು. ಹಾಲಿಗೂ ಅದರ ಬಣ್ಣ ಬಿಳಿ ಬಣ್ಣಕ್ಕೂ ಮಾತ್ರ ಅಭೇದನ ಹೇಳಬೇಕು, ಅದ್ರ ಮಾಧುರ್ಯಕ್ಕೂ ಅದಕ್ಕೂ ಅಭೇದನ ಹೇಳಬೇಕು. ಬಿಟ್ಬಿಡಿ ಆ ಪದ ಹೇಳಿದ್ನಲ್ಲ, ತಗೊಳ್ಳಬಾರ್ದು. ಇಲ್ಲ ಅದು ಇಲ್ಲದನ್ನು ಅವನು ಹೇಳ್ತಾನೆ ಸುಳ್ಳೆ ಅನಿರ್ವಚನೀಯ ಅಂತ ಹೇಳ್ತಾನಲ್ಲ, ಹಾಗೆ ಇದು ನಮ್ಮ ಏನಾಗಿ ಪದಗಳು ಮಧ್ಯೆ ಬಂದುಬಿಟ್ಟಾಗ ಅದು ನಮ್ದು ಎರಡು ಮಿಕ್ಸ್ ಆಗಿಬಿಟ್ರೆ ಕೆಟ್ಟ ಹೋಗ್ಬಿಡುತ್ತಾಗ ಅದು ಮಾಡೋ ಸಾಯಿಗಳು ತಮಾಷೆ ಹೇಳ್ಬಿಡ್ತಾರೆ. ಅವರು ಎಷ್ಟು ಸಾಲ ಕೊಡಬೇಕಿತ್ತು? 1000. ಈಗ 500 ಕೊಟ್ಟೆ ಎತ್ತಕ್ಕೆ ಎಷ್ಟು ಉಳಿತು? 500 ಉಳಿತು. 600 ಕೊಟ್ಟೆ ಎಷ್ಟು ಎಷ್ಟು ಇಲ್ಲ ಊದೋಗುತ್ತಕ್ಕೆ ಕೊಟ್ಟೆ ಇಲ್ಲ, ಅವ್ರು ಬಾಯ್ದಾಡ್ತಿದ್ದಾರೆ ಅಷ್ಟೇ. ಇವು ಲೆಕ್ಕಾಚಾರ, ಲೆಕ್ಕದ ಪ್ರಕಾರ ಊದೋದಲ್ಲ ಕೊಟ್ಟಿರ್ತಾರೆ ಬಂದಿರ ಪ್ರಶ್ನೆ. ಆ ಥರ ಅವ್ರು ಇಲ್ಲದ ಹೇಳ್ತಾ ಹೋಗ್ತಾರೆ. ನಚ ಆತ್ಮನಿ ವಿಶೇಷೋ ಅತ್ರ ದೃಷ್ಟಾಂತತ್ವ ಗಮಿಷ್ಯತಿ ಶುದ್ಧೋಹಂ ಪ್ರತ್ಯಯೋ ಯಸ್ಮಾತ್ ತತ್ರ ಅಭೇದ ಪ್ರದರ್ಶಕ. ಜೀವನದಲ್ಲಿ ಮಾತ್ರ ನಾನು ಅನ್ನೋ ಪದಕ್ಕೂ ತನಗೂ ಅಭೇದ ಪ್ರದರ್ಶಕ. ಅಭೇದವೇ ಇರೋದ್ರಿಂದಾಗಿನೇ ಅಲ್ಲಿ ಭೇದ ಹೇಳೋದಕ್ಕೆ ಹೋಗಬಾರದು. ಅತ್ರ ಅವಯವ ಭೇದೇನ ಸ್ಯಾದೇವ ಹಿ ಅನವಸ್ಥಿತಿ. ಅವಯವ ಭೇದ ಕಲ್ಪನೆ ಮಾಡಿಬಿಟ್ರೆ ಅನವಸ್ಥ ದೋಷ ಬಂದೇ ಬರುತ್ತೆ. ಅನವಸ್ಥಿತಿ ಅಂದರು ಒಂದೇ, ಅನವಸ್ಥ ಅಂದರು ಒಂದೇ. ನಚ ಅನವಯವಂ ವಸ್ತು ಕ್ವಚಿತ್ ಸ್ಯಾತ್ ಮಾನಗೋಚರಂ. ಅವಯವ ಇಲ್ಲದೆ ಇರತಕ್ಕಂಥ ವಸ್ತು ಎಂಬುದು ಮಾನ ಅಂದರು ಒಂದೇ, ಪ್ರಮಾಣ ಅಂದರು ಒಂದೇ. ಪ್ರಮಾಣ ಗೋಚರಂ ನ, ಪ್ರಮಾಣದ ಎಲ್ಲೂ ಕೂಡ ಕಾಣಕ್ಕೆ ಸಾಧ್ಯ. ಪ್ರತಿಯೊಂದು ವಸ್ತು ಏನಿರಬೇಕು ಅಂದು ಅವಯವ ಅವಯವಿ. ಅದಕ್ಕೆ ನಿರಾಕಾರದ ವಸ್ತು ಇರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲೇ ಇಲ್ಲ. ಫಾರಮ್ಲೆಸ್ನೆಸ್ ಎಂಬುದು ಒಂದು ಡಿಫೆಕ್ಟ್. ಅದು ದೇವರೇ ನಿರಾಕಾರ ಅಂದ್ಬಿಡ್ತಾನ. ಅದು ಪ್ರಶ್ನೆ ಬರುತ್ತೆ, ತನಗೆ ಆಕಾರವಿಲ್ಲದ ದೇವರು ಜಗತ್ತಿನ ಆಕಾರ ಹ್ಯಾ ಕೊಟ್ಟ ಹಾಗಿದ್ರೆ? ತನಗೆ ಆಕಾರ ಇಲ್ಲ, ಅದರಿಂದ ಎಲ್ಲ ಕಾಂಟ್ರಡಿಕ್ಟರಿ ಮತಗಳವೆಲ್ಲ. ಸಂಸ್ಥಾನ ವಿಶೇಷ ಸ್ವಯಂ ಅಬಹುತ್ವ ತದ್ಭಾವಿ ಅವಯವಿ ಅಭಾವ ಅವಯವಿ ಅಭಾವ ಅಭಾವ. ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿರುವ ನಾಳೆ ಅದು ಮುಗಿದು ಮುಂದೆ ಹೋಗ್ಲಿಕ್ಕೆ ಬರುತ್ತೆ. ನಾಳೆ ಏನು ಸಮಾಚಾರ? ಹಾಂ, ಏಳು ಕಾಲಿಂದ ಸರಿ. ಸೊ ನಾಳೆ ಪಾಠ ಇರಲ್ಲ, ನಾಳೆ ದ್ವಾದಶಿ ಪಾಠ ಇರೋದಿಲ್ಲ, ಶನಿವಾರ ಊರಲ್ಲಿ ಇರಲ್ಲ, ಪಾಠ ಇರಲ್ಲ, ಮತ್ತೆ ಭಾನುವಾರ ಪಾಠ ಮತ್ತೆ. ಹಾಂ, ಸಂಡೇ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚ ಅರ್ಥೇಶ್ವ